ಜಯತಿ ಹಿರಿಯರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನೇನೋಸೌ ಶ್ರೀಪತಿರ್ಮಾನದೋನ ಜಯತ್ಯಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾರಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜೈತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದ್ದಿತಂ ತವ ಭಕ್ತಾನಾಂ ಆತ್ಮಾ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಥಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು 23rd ಪದ್ಯದಲ್ಲಿ ಹಾಗೆ ಈ ಒಂದು 14 ಲೋಕಗಳ ಈ ಇಡೀ ಬ್ರಹ್ಮಾಂಡದಲ್ಲಿ ಭಗವಂತ ಹೇಗೆ ಅವನು ಈ ಇಷ್ಟು ರೂಪದಿಂದ ಅಂದ್ರೆ ಅಲ್ಲಿ ಹೇಳಿರುವಂತಹ ರೂಪಗಳು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತ ರೂಪಗಳಾಗಿದೆ. ಇಲ್ಲಿ ಕೊನೆಯಲ್ಲಿ ಹಂಸ ರೂಪ ಅಂಬೋದನ್ನ ನಾವು ನೋಡಿಲ್ಲ. ಹಂಸ ಹಿಂದೆ ನಮ್ಗೆ ಬಂದಿದೆ, ಜಸ್ಟ್ ಒಂದು ಹಂಸ ಅಂಬೋದಕ್ಕೆ ಒಂದು ಮೀನಿಂಗ್ ನೋಡಿಬಿಟ್ಟು ಮುಂದಕ್ಕೆ ಹೋಗೋಣ. ಹಂಸ ಅಂಬೋದಕ್ಕೆ ಏನರ್ಥ ಅಂದ್ರೆ ಇಲ್ಲಿ ಇಲ್ಲಿ ಏನ್ ಬರುತ್ತಂದ್ರೆ ಆಚಾರ್ಯ ಒಂದು ಕಡೆ ಹೇಳ್ತಾರೆ, ಗರುಡ ಕೇಳ್ತಾನ ಭಗವಂತನನ್ನ ಕೇಳ್ತಾನ ದೇವ್ರೆ ಹಂಸ ಪರಮಹಂಸ ಅಂದ್ರೆ ಏನು ಅರ್ಥ, ಏನು ಯಾರು ಏನರ್ಥ ಅಂತ ಕೇಳಿದಾಗ ಭಗವಂತ ನಾನೇ ಅಂತ ಅಲ್ಲಿ ಹೇಳ್ತಾನೆ. ಹಂಸ ಅಂಬೋದು ನಾನೇ, ಅದು ಹೇಗೆ ಅಂತ ಹೇಳಿದಾಗ ಹಂ ಅಂತ ಹಂಸ ಅಂತ ಬಂದಾಗ ಆ ಭಗವಂತ ಹಂ ಹನನಾಥಂ ಅಂದ್ರೆ ದೋಷರಹಿತನಾಗಿ ಇದ್ದೀನಿ, ಗುಣಗಳ ಸಾರಭೂತನಾಗಿದ್ದೀನಿ ಅಂಬೋ ಹರ್ಥದಲ್ಲಿ ಹಂಸ. ಇನ್ನೊಂದು ಬಂದು ಯಾರು ಸರ್ವೋತ್ಕೃಷ್ಟನಾಗಿ ಇದ್ದಾನೋ, ಯಾರು ಸಾರಾತ್ಮಕನಾಗಿ ಸ್ವಾಭಾವಿಕವಾಗಿದ್ದಾನೋ ಅವನು ಅಂಬೋ ಅರ್ಥವು ಬರುತ್ತೆ. ಸೊ ಅದು ನಾನೇ. ಆದ ಕಾರಣದಿಂದ ಆ ಎಲ್ಲಾ ಹೆಸರು ಹಂಸ ಅಂಬೋ ಹೆಸರು ಪರಮಹಂಸ ಅಂಬೋ ಹೆಸರು ನನ್ನನ್ನೇ ಹೇಳುತ್ತೆ. ಅದನ್ನ ಅದನ್ನ ಅಂತ ಕ್ವಾಲಿಟಿ ಇರುವಂತ ನನ್ನನ್ನ ಯಾರು ಮನಸ್ಸಿಟ್ಟು ನನ್ನ ಕಡೆ ಸಾಕ್ತಾರೋ ಎಲ್ಲವನ್ನೂ ತ್ಯಾಗ ಮಾಡಿ ಅವರು ಹಂಸ ಪರಮಹಂಸರಾಗ್ತಾರ, ಅವರಲ್ಲಿನೂ ನಾನು ಇರ್ತೀನಿ ಅಂತ ಹೀಗೆ ಬಂದಿದ್ದ ಹಂಸ ಅಂಬೋ ಶಬ್ದಕ್ಕೆ. ದೋಷರು ದೂರ ಗುಣಪೂರ್ಣ ಅಂಬೋದು ಇದು. ಸೊ ಇದಾದ ಮೇಲೆ ನೆಕ್ಸ್ಟ್ ಪದ್ಯ, ನೆಕ್ಸ್ಟ್ ಪದ್ಯದಲ್ಲಿ ಇಲ್ಲಿ ಈ ಪದ್ಯ ಹೇಗಿದೆ ಅಂದ್ರೆ ಅನ್ನದನ್ನಾದನ್ನಮಯ ಸ್ವಯಂ ಅನ್ನ ಬ್ರಹ್ಮ ಜಟಿಲ ಚೇತನ ಅನ್ನ ಕಲ್ಪಕ ನಾಹನನಿರುದ್ಧಾದಿ ರೂಪದಲ್ಲಿ ಅಂತ ಇಲ್ಲಿ ಬಂದಿದೆ. ಅಂದ್ರೆ ಇಲ್ಲಿ ಯಾಕೆ ಇದು ಒಂದು ಫಸ್ಟ್ ಡೌಟ್ ಬರುತ್ತೆ, ಇದು ಭೋಜನ ರಸ. ಇಲ್ಲಿ ಪದ್ಯ ಕಲ್ಲ ಪದ್ಯಗಳಲ್ಲಿ ನೋಡ್ತಾ ಬಂದ್ರೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಬಂದ ಥಾಟ್ಸ್ ಎಲ್ಲ ಇಲ್ಲಿ ಬರ್ತಾ ಇದೆ. ಇಲ್ಲಿ ಎಸ್ಪೆಷಲಿ ಈ ಪದ್ಯ ತಗೊಂಡ್ರೆ ಅನ್ನದ ಅನ್ನಾದ ಅನ್ನಮಯ ಸ್ವಯಂ ಅನ್ನ ಅನ್ನ ಆಮೇಲೆ ಅದು ಅಖಿಲ ಚೇತನ ಅನ್ನ ಕಲ್ಪಕ ಈ ಒಂದು 5 ರೂಪಗಳನ್ನ ಇಲ್ಲಿ ಹೇಳಿದ್ದಾರೆ. ಇದು ಭೋಜನ ರಸ ವಿಭಾಗದಲ್ಲಿ ಬಂದಿರುವ ವಿಷಯಕ್ಕೇನು ನಾಡಿ ಪ್ರಕರಣಕ್ಕೇನು ಏನು ಸಂಬಂಧ ಅಂದರೆ ಇಲ್ಲಿ ಏನು ಒಂದು ಉಪನಿಷತ್ತುಗಳಲ್ಲಿ ಇರುವಂತ ಮಾತು. ಎಸ್ಪೆಷಲಿ ಐತರೇಯ ಉಪನಿಷತ್ತಲ್ಲಿ ಅಲ್ಲಿ ಹೇಳುವಾಗ ಅಲ್ಲಿ ಭರತ ಇಂದ್ರನಿಗೆ ಅವನು ಮಹೇಂದ್ರನಾಗ್ತಾನೆ. ಬೃಹದಿ ಸಹಸ್ರದ ಯಜ್ಞ ಮಾಡಿ ಇಂದ್ರನಿಗೆ ಮಹೇಂದ್ರ ಅಂಬೋ ಒಂದು ಒಂದು ಬಿರುದು ಬರುತ್ತೆ. ಆವಾಗೆ ಅವರು ವಿಶ್ವಾಮಿತ್ರರು ಅದನ್ನ ಮಾಡಿಸ್ತಾರೆ, ಋತ್ವಿಕಾಗಿದ್ದು ಅದನ್ನ ಮಾಡಿಸ್ತಾರೆ. ಅವರು ಮಾಡುವಾಗ ಆ ಇಂದ್ರನ ಒಳಗೆ, ಇಂದ್ರ ಯಜಮಾನ, ಇಂದ್ರನ ಒಳಗೆ ಸಾಕ್ಷಾತ್ ನಾರಾಯಣನೇ ಇಂದ್ರನಾಮಕನಾಗಿ ಇಂದ್ರನ ಒಳಗೆ ಕೂತು ಅಲ್ಲಿ ವಿಶ್ವಾಮಿತ್ರನಿಗೆ ಹೇಳ್ತಾರೆ. ಅವರು ಬೃಹದಿ ಸಹಸ್ರ ಅದು ಮಧ್ಯಂಧನ ಕಾಲ, ಅವಾಗ ಬೃಹದಿ ಸಹಸ್ರದಿಂದ ಆ ಭಗವಂತನನ್ನ ಸ್ತುತಿಸ ಮಾಡ್ತಾರ. ಆವಾಗ ದೇವರು ಇಂದ್ರನಲ್ಲಿ ಆವಿಷ್ಟನಾದಂತ ಇಂದ್ರನಾಮಕ ಭಗವಂತ ಹೇಳ್ತಾನ, ಒಂದ್ಸತಿ ಹೇಳಿದ್ರು ಬೃಹದಿ ಸಹಸ್ರ, ಇನ್ನೊಂದು ಸತಿ ಹೇಳು ಅಂತ ಕೇಳ್ತಾನೆ. ಮೂರು ಸತಿ ಆವೃತ್ತಿ ಇನ್ನೊಂದ್ಸತಿ ಕೇಳ್ತಾನೆ, ತಿರ್ಗಾ ಇನ್ನೊಂದ್ಸತಿ ಮೂರು ಹೊತ್ತು ಮೂರು ಆವೃತ್ತಿ ಮಾಡು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ದೇವರಿಗೆ ತುಂಬಾ ಪ್ರಿಯವಾದ ಅನ್ನಂ, ಪ್ರತಿ ಸಹಸ್ರವನ್ನೇ ಅನ್ನಂ ಅಂತ, ಅನ್ನ ಅಂದ್ರೆ ತಿನ್ನಲ್ಪಡುವ ವಸ್ತು, ಆರ್ ಭೋಗ್ಯ ವಸ್ತು, ಭೋಗ್ಯ ಅನ್ನ ಅಂದ್ರೆ ಭೋಗ್ಯ, ಆ ಭೋಗ್ಯ ತಿನ್ನಲ್ಪಡುವ ದೇವರು ಉಣ್ಣುವ ವಸ್ತು ಅಂಬೋದು, ಅದು ಏನು ಬೃಹತಿ ಸಹಸ್ರ. ಆಮೇಲೆ ಇಲ್ಲಿ ಅದನ್ನ ಇಲ್ಲಿ ವಿವರಣೆ ಇಲ್ಲಿ ಇಲ್ಲಿ ನಾಡಿ ಅಂದ್ರೆ ಏನ್ ಬರುತ್ತೆ ನಮ್ಗೆ, ನಾಡಿಗಳಲ್ಲಿ ಇರುವಂತದ್ದು 72,000 ನಾಡಿಗಳು, ಆರ್ 36,000 ಪೇರ್ಸ್ ಅಂತ, ಅದು ಬೃಹತಿ 36 ಅಂದ ಬೃಹತಿ. ಸೊ ಬೃಹತಿ ಸಹಸ್ರವೇ ಆಗತ್ತೆ. ಸೊ ಈ ನಾಡಿಗಳಲ್ಲಿ ಇರುವಂತ ಭಗವಂತನಿಗೆ ಸಂಬಂಧಪಟ್ಟದ್ದು. ಸೊ ಈ ಭಗವಂತ ಸ್ವೀಕಾರ ಮಾಡುವಂತ ಅನ್ನ ಯಾವುದು ಅಂದ್ರೆ ಅದು ಈ ಬೃಹದಿ ಸಹಸ್ರವೇ ಆಗತ್ತೆ. ಇಲ್ಲಿ ಇದ್ದು ಭಗವಂತ ಸ್ವೀಕಾರ ಮಾಡೋದು ಬೃಹದಿ ಸಹಸ್ರ ಅಂಬೋದು ಅವನ ಅನ್ನ ಆಗತ್ತೆ. ಅಂದ್ರೆ ಅವನ ಭೋಗ ಮಾಡುವ ವಸ್ತು ಆಗತ್ತೆ. ಅಂದ್ರೆ ಏನದು ಅಂತ ನೋ ಡೌಟ್ ಬರುತ್ತೆ. ಅದಕ್ಕೆ ಇಲ್ಲಿ ಕನೆಕ್ಷನ್, ಅನ್ನ ಅಂದ್ರೆ ಅನ್ನ ಫಸ್ಟ್ ಬರೋದು ಅನ್ನದ ಅನ್ನಮಯ ಸ್ವಯಂ ಅನ್ನ ಮತ್ತು ಅನ್ನಕಲ್ಪಕ ಹೀಗೆ ಐದು ರೂಪ. ಇದು ಏನು ಅಂಬೋದನ್ನ ಇಲ್ಲಿ ವಿವರಣೆ ಮಾಡ್ತಾರೆ. ಇನ್ಸಿಡೆಂಟ್ಲಿ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಒಂದು ಹೆಸರುಗಳೇ ಆಗಿದೆ. ಸೊ ಫಸ್ಟ್ ನಾವು ಈ ಶಬ್ದದ ಅರ್ಥವನ್ನ ಫಸ್ಟ್ ಈ ಪದ್ಯದ ಅರ್ಥವನ್ನ ನೋಡ್ಬಿಟ್ಟು ಆಮೇಲೆ ಬೃಹತಿ ಸಹಸ್ರ ಆಗಲಿ ಆಮೇಲೆ ವಿಷ್ಣು ಸಹಸ್ರನಾಮದ ಅರ್ಥಗಳು ಮತ್ತು ಉಪನಿಷತ್ತುಗಳಲ್ಲಿ ಬಂದ ಕೆಲವು ವಿಷಯಗಳು ಅನ್ನಕ್ಕೆ ಸಂಬಂಧಪಟ್ಟದ್ದು ಇದನ್ನ ನೋಡೋಣ. ಇಲ್ಲಿ ಫಸ್ಟ್ ಅನ್ನದ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅನ್ನದ ಅಂತ ಬಂದಿದೆ. ಅನ್ನದ ಅಂತ ಹೇಳುವಾಗ ಅನ್ನದ ಅಂದ್ರೆ ಏನು, ಅನ್ನ ಇದು ಸಾಕ್ಬಿಡ್ತದ್ದು ಅನ್ನದ ಅಂದ್ರೆ ಅನ್ನವನ್ನ ಕೊಡುವವನು ಅಂದ್ರೆ ಸಾಮಾನ್ಯ ಅರ್ಥ ನಮ್ಗೆ ಅನ್ನವನ್ನ ಕೊಡುವವರು ಯಾರು ಕೊಡ್ತಾರೆ, ಯಾರು ಅನ್ನ ನಮ್ಗೆ ಕೊಡ್ತಾರೋ ಅವರು ಅನ್ನದಾತರು ಅಂತ ಹೇಳ್ತೀವಿ. ಅನ್ನದಾತ ಸುಖಿ ಭವ ಅಂತಾನೆ ಹೇಳ್ತೀವಿ, ನಾವು ಹೇಳ್ತೀವಿ ಅನ್ನ ಯಾರ ಮನೆಯಲ್ಲೇ ಊಟ ಮಾಡಿದಾಗ ಅವಾಗ ಹೇಳ್ಬೇಕು ಅನ್ನದಾತ ಸುಖಿ ಭವ ಅಂತ ಹೇಳೋ ಮೂಲಕವಾಗ ಇದು ಏನಾಗತ್ತೆ ಅಂದ್ರೆ ಅವರು ಯಾರೋ ಮನೆಯಲ್ಲಿ ಹೋಗಿ ಅದು ಯಾರನ್ನಾರು ಊಟಕ್ಕೆ ಕರೆದರೆ ಹೇಗೆ ಊಟ ಮಾಡಿ ಅಂದ್ರೆ ಬ್ರಾಹ್ಮಣರು ಅಂತ ನಮ್ಮನ್ನ ಯಾರನ್ನಾರು ವಿಶೇಷವಾಗಿ ಕರೆದರೆ ಅಲ್ಲಿ ಹೇಗೆ ಊಟ ಮಾಡಬೇಕು ಎಂಬುದನ್ನು ತಿಳ್ಕೊಬೇಕು. ಅಲ್ಲಿ ಊಟ ಮಾಡುವಾಗ ಅನ್ನದಾತ ಸುಖಿ ಭವ ಅಂತ ನಾವು ಹೇಳ್ತೀವಿ. ಹೇಳುವಾಗ ಅದು ಮೂಲಕವಾಗಿ ಯಾರನ್ನ ತೃಪ್ತಿ ಆಗತ್ತೆ ಅದು ಅಂದರೆ ಅನ್ನದಾತೃತ್ವ ಯಾರು ಅನ್ನವನ್ನ ಕೊಟ್ಟಿದ್ದಾನೆ ಅಂದ್ರೆ ಅಲ್ಲಿ ಇರುವಂತ ಯಜಮಾನ ಅಂತ ನಮ್ಗೆ ಕಾಣುತ್ತಾ ಇಲ್ಲ. ಆ ಯಜಮಾನನ ಒಳಗೆ ಇದ್ದು ಎಲ್ಲ ಅನ್ನವನ್ನ ನಮ್ಗೆ ಕೊಡುವವನು ಅನಿರುದ್ಧ ನಾಮಕ ಭಗವಂತ. ಇದಕ್ಕೆ ನಾವು ಭೋಜನ ರಸ ವಿಭಾಗದಲ್ಲಿಗೇನು ಹೋಗ್ಬೇಕು. ಅದಕ್ಕೆ ಅನ್ನದಾತ ಸುಖೀ ಭವ ಅಂತ ಹೇಳುವಾಗ ಆ ಅನ್ನದಾತ ಯಾರು ಅನ್ನವನ್ನ ನಮ್ಗೆ ಕೊಟ್ಟಿದ್ದಾನೆ ಅನಿರುದ್ಧ ಸುಖಿ ಭವ ಅಂದ್ರೆ ಅನಿರುದ್ಧ ನಾಮಕ ಭಗವಂತ ಸುಖಿ ಭವ ಹಾಗೆ ಅರ್ಥ ಅಲ್ಲ. ಅವನಲ್ಲಿ ಇದ್ದು ಯಜಮಾನನಲ್ಲಿ ಇದ್ದು ನಮಗೆ ಅನ್ನವನ್ನ ಕೊಟ್ಟಿರುವಂತ ಅನಿರುದ್ಧ ಸುಖವಾಗಿ ಇಡಲಿ. ಯಾರನ್ನ ಈವಾಗ ಯಾರ್ಯಾರೆಲ್ಲದಲ್ಲಿ ಇನ್ವಾಲ್ಡ್ ಅನ್ನದಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ಡ್ ಅನ್ನ ಕೊಡುವಂತ ಯಾರ್ಯಾರ ಮೂಲಕವಾಗಿ ಅನ್ನ ಬಂದಿದ ಆ ಅನ್ನ ನಮ್ಗೆ ಬಂದಿರೋ ಏನು ಫುಡ್ ಎಲ್ಲಿಂದ ಬರುತ್ತೆ, ಶಾಪಿಂದ ಬರುತ್ತೆ, ಅಲ್ಲಿಂದ ಫಾರ್ಮರಿಂದ ಬರುತ್ತೆ, ಅದಕ್ಕೆ ಬೇಕಾದ ದೇವತೆಗೆ ಮಳೆ ಬರಬೇಕು, ಆ ಬೆಳೆ ಆಗಬೇಕು, ಅಲ್ಲಿ ಇರುವಂತ ಪೃಥ್ವಿ ದ್ವಿ ಆಕಾಶದಲ್ಲಿ ಇರುವಂತ ಮಳೆಯಲ್ಲಿ ಇರುವಂತ ದೇವತೆಗಳು ಹೀಗೆ ಹೀಗೆ ಹೋಗುತ್ತೆ. ಆಮೇಲೆ ಇವನು ಕೊಡಬೇಕು, ಈ ಯಜಮಾನನು ಯಾರೋ ಒಬ್ಬ ನಮ್ಗೆ ಅನ್ನ ಕೊಡಬೇಕಂದ್ರೆ ಅವನಲ್ಲಿ ಆ ಕೊಡುವಿ ಅವನಿಗೆ ಹೇಗೆ ಬಂತು ಅಂದ್ರೆ ಅವರ ಪೇರೆಂಟ್ಸ್ ಮೂರು ತಲೆಮಾರು ಅಂದ್ರೆ ಏನಾದ್ರು ಪಿತೃಗಳಿಗೆ. ಸೊ ಊಟ ಒಂದು ಸರಿಯಾದ ಬ್ರಾಹ್ಮಣನ ಕರೆದು ಅವನಿಗೆ ಊಟಕ್ಕೆ ಕೂಡಿಸಿ ಹೀಗೆ ನಾವು ಮಾಡಿದ್ರೆ ಸ್ವೀಕಾರ ಮಾಡುವವರಿಗೆ ಈ ಬುದ್ಧಿ ಇರಬೇಕು, ಆ ಬುದ್ಧಿಯಿಂದ ಆಗಲಿ ಅಂತ ಅವನಿಗೆ ಹೇಳಬೇಕು. ಹೇಳಿದಾಗ ಬ್ರಾಹ್ಮಣ ಅಲ್ಲಿ ಊಟ ಮಾಡುವ ಮೂಲಕವಾಗಿ ನಾಟ್ ಒಂದು ಯಜಮಾನನಿಗೆ ಮಾತ್ರ ಪ್ರಯೋಜನ ಅಲ್ಲ, ಅವನ ಪಿತೃಗಳಿಗೇನು ಅದು ಸೇರತ್ತೆ, ಅದು ಪಿತೃಗಳಿಗೇನು ಸುಖದಲ್ಲಿ ಇಡತ್ತೆ, ಮತ್ತು ದೇವರ ಚಿಂತನೆ ಅವನು ಕೊಡುವನಲ್ಲಿನೂ ಈ ದೇವರ ಚಿಂತನೆಯಿಂದ ಅವನು ಬಡಿಸಿದ್ರ ದೇವರ ಚಿಂತನೆ ಅಲ್ಲಿ ಬರಬೇಕು. ದೇವತೆಗಳು ಮಾತ್ರ ಅಲ್ಲ, ಮುಖ್ಯ ದೇವರ ಚಿಂತನೆ ಬಂದಾಗ ಅದು ಇಡೀ ಪರಂಪರ ಅವನ ತಲೆಮಾರು. ಅದಕ್ಕೆ ಪಿತೃಗಳಿಗೆ ಮಾಡಿದ್ರೆ ನಮ್ಗೆ ಮಾತಲ್ಲ, ನಮ್ಮ ಮಕ್ಕಳು ಎಲ್ಲರೂ ಚೆಂದಾಗಿರ್ತಾರ ಅಂತ ಚಿಂತನೆ ಹೇಳ್ತೀವಲ್ಲ, ಅದಕ್ಕೆ ಅನ್ನದಾತ ಸುಖಿ ಭವ ಅಂತ ಕೊನೆಯಲ್ಲಿ ಅದನ್ನ ಹೇಳೋದು. ಎಲ್ಲರಿಗೇನು ಆಗತ್ತೆ, ತೀರಿದ ಪಿತೃಗಳಿಗೇನು, ಪಿತೃ ವರ್ಗಕ್ಕೇನೋ ಅಲ್ಲಿನೂ ಆಗತ್ತೆ, ಮುಂದೆ ಬರುವಂತ ಮಕ್ಕಳಿಗೆ ಎಲ್ಲರಿಗೇನು ತೃಪ್ತಿ ಕೊಡಲಿ ಅಂತ ಇಲ್ಲಿ ಹೀಗೆ ಅನ್ನದಾತ ಅನಿರುದ್ಧರ ಅದು ವಿಶೇಷ ಪ್ರಾರ್ಥನೆ. ಅನಿರುದ್ಧನನ್ನ ಅಂದ್ರೆ ಪಾಲಕ, ಅನಿರುದ್ಧ ಪಾಲಕ ಅಂತಾನೆ ಹೇಳ್ತೀವಲ್ಲ, ಹೀಗೆ ಪಾಲನೆ ಬರುತ್ತೆ. ಸೊ ಅಲ್ಲಿ ಅನಿರುದ್ಧನನ್ನ ಅನ್ನವನ್ನ ಕೊಡುವವನು, ಅನ್ನವನ್ನ ಕೊಡುವವನು ಎಂಬ ಅರ್ಥದಲ್ಲಿ ಇಲ್ಲಿ ಅನಿರುದ್ಧನನ್ನ ಚಿಂತನೆ ಮಾಡಬೇಕು. ಅನ್ನದ ಆಯ್ತು, ಅನ್ನದ ಆಮೇಲೆ ಅನ್ನಾದ ಅಂತ ಬರುತ್ತೆ. ಅನ್ನಾದ ಅಂತ ಬಂದ್ರೆ ಏನಾಗುತ್ತೆ, ಅನ್ನಾದ ಅಂದ್ರೆ ಅದೇ ಅನ್ನ ಅದ ಇದ ಅನ್ನ ಪ್ಲಸ್ ಅದ ಅನ್ನಾದ ಆಗತ್ತೆ. ಅಲ್ಲಿ ಅದ ಅಂಬೋದಕ್ಕೆ ಅದ ಭಕ್ಷಣೆ ಅಂತ ಧಾತು. ಏನು ಭಕ್ಷಣೆ ಆಗತ್ತೆ ಅಂದ್ರೆ ನಾವು ಉಣ್ಣೋವಾಗ ಅಂದ್ರೆ ಇದು ಯಾರನ್ನ ಹೇಳತ್ತ, ಅನ್ನಾದ ಅಂದ್ರೆ ತಿನ್ನಲ್ಪಡುವವನು ಅಂದ್ರೆ ಆರಾದ ತಿನ್ನುವವನು ಅಂದ್ರೆ ಭೋಕ್ತೃ ಆಗತ್ತೆ. ಈ ಭೋಕ್ತೃ ಯಾರು, ನಾವೇ ನಮ್ಮನ್ನೇ ಕರೆದಿದ್ದಾರೆ ಊಟಕ್ಕೆ, ನಾವೇ ಉಣ್ತೀವಿ. ಇದನ್ನ ನಾನು ಉಣ್ಣುತ್ತೀನಿ ಎಂಬೋ ರೀತಿಯಲ್ಲಿ ಉಣಬಾರ್ದು. ಯಾವತ್ತು ಊಟಕ್ಕೆ ಕರೆದರ ಅಂತ ಅರ್ಥ ಅಲ್ಲ, ಮುಖ್ಯವಾಗಿ ಅಲ್ಲಿ ಅಲ್ಲಿ ಪಾಪ ಬರುವಂತ ಪ್ರಸಕ್ತಿ ಇರತ್ತ. ಯಾರನ್ನಾರು ಕರೆದ ಅವ್ರ ಮನೆಯಲ್ಲಿ ಬ್ರಾಹ್ಮಣರ ಕರೆದು ನಾವು ಊಟ ಸ್ವೀಕಾರ ಮಾಡಿ ನಾವೇ ಉಣ್ಣುತ್ತಾ ಇದೀವಿ, ನಮ್ಗೆ ಇಷ್ಟ ಆಯ್ತು, ಹೀಗೆಲ್ಲ ಬಂದ್ರೆ ಅಲ್ಲಿ ಪಾಪಕ್ಕೆ ಅದರಿಂದ ನಮ್ಗೆ ಹಾನಿ ಆಗಬಹುದು. ಅಲ್ಲಿ ಮಾತ್ರ ಇಲ್ಲ, ಯಾವಾಗ ಊಟ ಮಾಡುವಾಗಲೂ ಅನ್ನದ ಈ ಚಿಂತನೆ ನಮ್ಗೆ ಬೇಕು. ನಾವು ಭೋಜನದ ಸರ್ವಾಗ ಸಂಧಿಯಲ್ಲಿ ಕೊನೆಗೊಳಿಸುವಾಗ ಅಲ್ಲಿ ನೋಡಿದ್ವಿ, ಟೋಟಲಿ ಇರುವಂತ ರೂಪಗಳು ಭೋಗ್ಯ ಭೋಕ್ತರು ಅಂಬೋ ಎರಡೇ ಸೆಟ್ ಆಫ್ ರೂಪಗಳು ಅಂತ ಅಲ್ಲಿ ಲಾಸ್ಟ್ ಪದ್ಯದಲ್ಲಿ ಎಷ್ಟು ರೂಪ ಅಂತ ಹೇಳಿ ಅಲ್ಲಿ ಮುಗಿಸಿದ್ದಾರೆ. ಅದನ್ನ ಇಲ್ಲಿ ವಿಸ್ತಾರಣೆ ಮಾಡ್ತಾ ಇದ್ದಾರೆ. ಅನ್ನಾದ ಅಂತ ಅನ್ನಾದ ಅಂತ ಹೇಳೋ ಮೂಲಕವಾಗಿ ನಮ್ಮ ಒಳಗೆ ಇದ್ದು ಯಾರು ಉಣ್ಣುತ್ತಾನೆ ಅಂತ. ಯಾರು ಉಣ್ಣುತ್ತಾನೆ ಅಂದ್ರೆ ಸರ್ವಾಂತರ್ಯಾಮಿಯಾಗಿದೆ, ಸರ್ವಗತದಲ್ಲಿ ಇರುವಂತ ಅದೇ ವ್ಯಾಪ್ತಿ ಬಂತು, ಕರುಣ ಬಂತು, ಎಲ್ಲವೂ ಬರಬೇಕು. ಬಂದು ಈ ದೇಹದಲ್ಲಿ ಇದ್ದು ಈ ಅನ್ನವನ್ನ ತಿನ್ನುವನು. ಇದಕ್ಕೆ ನೆಕ್ಸ್ಟ್ ಅನ್ನ ಹೇಳಿದ್ದಾನೆ, ಅನ್ನಮಯ ಅನ್ನ ಸ್ವಯಂ ಅನ್ನ, ಅದು ಬಂದಾಗ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ತಿನ್ನುವನು ದೇವರೇ ಇದನ್ನ ಅನ್ನಾದ ಅಂಬೋದ್ರಿಂದ ದೇವರೇ ಇದನ್ನ ಸ್ವೀಕಾರ ಮಾಡ್ತಾನೆ. ದೇವರಿಗೆ ಆ ಒಂದು ಸಾಮರ್ಥ್ಯ, ದೇವರಿಗೆ ಈ ಸಾಮರ್ಥ್ಯ ಇದೆ. ಸೊ ದೇವರೇ ಅನ್ನಾದನಾಗಿದ್ದಾನೆ, ಅವನಿಗೆ ಹೇಗೆ ಅನ್ನಾದನಾಗಿದ್ದಾನೆ ಅದಲ್ಲಿ ವಿವರಣೆ ನಮ್ಗೆ ಬಂದಿದೆ. ಭೋಜನ ರಸ ವಿಭಾಗ ಸಂಧಿಯಲ್ಲಿ ನಮ್ಗೆ ಸಾಕಷ್ಟು ಅನ್ನಾದ ಅಂಬೋದಕ್ಕೆ ವಿವರಣೆ ಬಂದಿದೆ. ಬಟ್ ಬೇಸಿಕಲಿ ಏನು ಅಂದ್ರೆ ಈ ಭೋಗ್ಯ ಪದಾರ್ಥದಲ್ಲಿ ಇರುವಂತ ಸಾರ ಭಾಗವನ್ನ ತಿನ್ನುವನು, ಅಲ್ಲಿ ನಾನು ತಿನ್ನುವನು, ಸಾರ ಭಾಗವನ್ನ ತಿನ್ನುವನು ಯಾರು, ಭಗವಂತನೇ ಆಗ್ತಾನೆ. ಸೊ ಇದು ಹೇಗೆ ಅವನು ತಿಂತಾನೆ ಅಂದ್ರೆ ಅಲ್ಲಿ ಐತರೇಯ ಭಾಷೆಯಲ್ಲಿ ಪೂರ್ತಿ ವಿವರಣೆ ಕೊಟ್ಟಿದ್ದಾರೆ. ಅದನ್ನ ನಾವು ಭೋಜನದ ಭಾಗದಲ್ಲಿ ನೋಡಿದ್ದೀವಿ, ಕಪಿಲ ನರ ಹರಿ ಭಾರ್ಗವತ್ರಯ ಅಲ್ಲಿ ನೋಡಿದ್ದೀವಿ. ಸೊ ಮೂಲತಃ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದೇವರು ನಮ್ಮ ದೇಹದಲ್ಲಿ, ಅದು ವ್ಯಾಪ್ತಿಸಿದೆ ಅಂದ್ರೆ ವ್ಯಾಪ್ತ ಸರ್ವಗತ ದೇಹದಲ್ಲಿ ಪೂರ್ತಿಯಾಗಿ ಪುರುಷಾಕಾರದಲ್ಲಿ ಅವನು ನಿಂತಿರ್ತಾನೆ. ಅವನು ಜೊತೆ ಜೊತೆಯಾಗಿ ಇಲ್ಲಿ ಅನೇಕ ದೇವತೆಗಳು ಎಲ್ಲರೂ ಈ ದೇಹದಲ್ಲಿ ನಿಂತಿದ್ದಾರೆ, ಅವರೂ ಭೋಕ್ತೃಗಳು. ಅದು ಇಲ್ಲದೆ ಈ ಒಂದು ನಮ್ಮ ದೇಹಕ್ಕೆ ಅಕಿಂಚಿತ ಶಕ್ತಿ, ಏನೋ ಒಂದು ತಟ್ಟೆಯಲ್ಲಿ ಹಾಕಿದ್ದಾರೆ, ಅದನ್ನ ತಿನ್ನುವ ಜೀರ್ಣ ಮಾಡುವ ಶಕ್ತಿ ಸಾಮರ್ಥ್ಯ, ಇದು ಎರಡು ರೂಪದಿಂದ ಆಗುತ್ತೆ. ಅಲ್ಲಿನ ಹಿಂಟ್ ಮಾಡಿದ್ದಾರೆ, ನಿರುಪಮಾನಂದಾತ್ಮ ಹರಿ ಶಂಕರ ಶನ ಪ್ರದ್ಯುಮ್ನ ರೂಪದಿಂದ. ಅಲ್ಲಿ ಇಲ್ಲಿ ಅದಕ್ಕೆ ಏನ್ ಹೇಳ್ತಾರಂದ್ರೆ ಇಲ್ಲಿ ಇನ್ನೂ ಸ್ವಲ್ಪ ಸ್ಪಷ್ಟೀಕರಣ ಆಗತ್ತೆ. ಅವನು ಹೇಗೆ ಮಾಡ್ತಾನಂದ್ರೆ ಎರಡು ರೂಪಗಳು, ಜ್ಯೋತಿ ರೂಪ ವಾಯುರೂಪ, ವಾಯುರೂಪ ಜ್ಯೋತಿ ರೂಪ. ಅದು ಜ್ಯೋತಿ ಅಂದ್ರೆ ಬೆಳಕಿನ ರೂಪ, ಅದಕ್ಕೆ ಜಠರಾಗ್ನಿ ಅಂತ ಹೇಳ್ತೀವಲ್ಲ, ಆ ಪ್ರದ್ಯುಮ್ನ ರೂಪ ಪ್ರಜ್ವಲನೆ ಕೊಳಿಸ್ತಾನ ಒಳಗೆ. ಅದಕ್ಕೆ ಏನು ಬೇಕು, ಅದು ಜಠರಾಗ್ನಿ ಪ್ರಜ್ವಲಿತನಾಗಬೇಕು ಅಂದ್ರೆ ಅಲ್ಲಿ ವಾಯುರೂಪವಾದ ಶಂಕರ, ಇಲ್ಲಿ ವಾಯು ಜ್ಯೋತಿ ಎಂದ್ರೆ ಸೂರ್ಯನ ಹೀಗೆಲ್ಲ ಅರ್ಥ ಅಲ್ಲ, ಜ್ಯೋತಿ ರೂಪವಾದ ಪ್ರದ್ಯುಮ್ನ ವಾಯುರೂಪಕವಾದ ಶಂಕರ್ಷನನ್ನ ಇಟ್ಕೋಬೇಕು. ಜ್ಯೋತಿ ರೂಪವಾಗಿ ಒಳಗಿರುವಂತ ಜಠರಾಗ್ನಿಯಲ್ಲಿ ಇರ್ತಾನೆ ಅವನು. ಅದು ನಾವು ತಿಂದಾಗ ಊಟ ಮಾಡಿದ್ದಾಗೆ ಶಕ್ತಿ ಸಾಮರ್ಥ್ಯ ನಮ್ಗೆ ಹೇಗೆ ಬರುತ್ತೆ, ಅಲ್ಲಿ ಸಂಕರ್ಷಣ ಕೆಲಸ ಮಾಡ್ತಾನೆ. ಸಮ್ಯಕ್ಕರ್ಷದಿ ತಂದಾಗ ಒಳಗೆ ಎಳ್ಕೊಳ್ತಾನೆ, ಊಟ ಮಾಡುವಾಗ ತಂದಾಗ ಒಳಗೆ ಹೋಗುತ್ತೆ, ಎಲ್ಲಿ ಹೋಗಬೇಕು ಅಲ್ಲಿ ಹೋಗುತ್ತೆ. ಹೋಗಿದ ಮೇಲೆ ಅದು ಉದ್ದೀಪನ ಮಾಡಬೇಕು ಅಂದ್ರೆ ಈ ಗಾಳಿ ವಾಯು ರೂಪದಿಂದ ಸಂಕಷ್ಟ ಏನ್ ಮಾಡ್ತಾನಂದ್ರೆ ಈ ಗಾಳಿ ಆ ಬೆಂಕಿಗೆ ಗಾಳಿ ಸೇರಿದ್ರೆ ಏನಾಗುತ್ತೆ, ಚಂದಾಗ ಉರಿಯುತ್ತೆ. ಅಂದ್ರೆ ನಮ್ಗೆ ಆ ಹೊಟ್ಟೆಯಲ್ಲಿ ಹಾಕಿದ್ದು ಜೀರ್ಣ, ಜಠರಾಗ್ನಿಯಲ್ಲಿ ಜೀರ್ಣ ಆಗಬೇಕು. ಜೀರ್ಣ ಆಗಿ ದೆನ್ ಎವ್ರಿಥಿಂಗ್ ಹ್ಯಾಪನ್. ಸೊ ಇದು ಜ್ಯೋತಿ ರೂಪ ವಾಯು ರೂಪ, ಅದಕ್ಕೆ ಪ್ರದ್ಯುಮ್ನ ನಿರುಪಮಾನಂದಾತ್ಮ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಅಲ್ಲಿ ಹಿಂಟ್ ಮಾಡಿದ. ಇಲ್ಲಿ ಅನ್ನದ ಯಾರು ಯಾರು ತಿಂತಾ ಇದ್ದಾನೆ, ಈ ಊಟ ಈ ಅನ್ನವನ್ನ ಯಾರು ತಿಂತಾ ಇದ್ದಾನೆ ನಮ್ಮ ಒಳಗೆ ಇದ್ದು ಅಂದ್ರೆ ಈ ಎರಡು ರೂಪಗಳು ಪ್ರದ್ಯುಮ್ನ ಸಂಕರ್ಷಣನನ್ನೇ ಅನ್ನದ ಅಂತ ಹೇಳ್ತಾರೆ. ಈ ಅನ್ನದ ರೂಪದಿಂದ ಅವನು ತಿಂತಾರೆ. ತಿನ್ನೋದು ಅಂಬುದು ಮುಖ್ಯವಾಗಿ ಎಲ್ಲದೂ ಆಗತ್ತೆ. ಮುಖ್ಯವಾಗಿ ನಮ್ಗೆ ಹೇಳೋದು ಮೂರನಿಂದ ತಿಂತೀವಿ ಅಂತ ಹೇಳ್ತಾರೆ. ಮೂರು ಯಾವುದು ಅಂದ್ರೆ ನಮ್ಮ ಬಾಯಿಂದ ತಿಂತೀವಿ, ದಟ್ ಈಸ್ ಆಬ್ವಿಯಸ್. ಆಮೇಲೆ ಮೂಗು, ಬಾಯಿ ಮೂಗು, ಆಮೇಲೆ ಕಣ್ಣು. ಕಣ್ಣಿನಿಂದ ನೋಡಬೇಕು ಯಾವ್ದು ತಿಂತೀವಿ ಅಂತ ಗೊತ್ತಾಗ್ಬೇಕು, ಉಪ್ಪ ಇಲ್ಲ ಸಕ್ಕರೆ ಅಂತ ಗೊತ್ತಾಗ್ಬೇಕು. ಕಣ್ಣಿನಿಂದ ಮತ್ತು ಮೂಗಿನಿಂದ ವಾಸನೆ ಹೋಗತ್ತೆ, ಮೂಗಿನಿಂದ ವಾಸನೆಗೂ ಮೂಗು. ಇನ್ನೊಂದು ಆ ಗಾಳಿ ವಾಯುನಾಮಕ ಅಂತ ಬರುತ್ತಲ್ಲ, ವಾಯುನಾಮಕ ಕೃಷ್ಣ ಅಂತ. ಆ ಒಂದು ಪ್ರಾಣಶಕ್ತಿ ಇರಬೇಕು ಸರಿಯಾಗಿ ಒಳಗೆ ಕೆಲಸ ಮಾಡಬೇಕು. ಯಾವುದನ್ನ ಮುಚ್ಚಬೇಕು ಅದನ್ನ ಮುಚ್ಚಬೇಕು, ಯಾವುದನ್ನ ತೆಗಿಬೇಕು ಅದನ್ನ ತೆಗಿಬೇಕು, ಎಲ್ಲವೂ ಮಾಡಬೇಕು, ಉದಾಹರಣ ನಾಮಕನಾಗಿ ಮಾಡಬೇಕು, ಎಲ್ಲ ಮಾಡಬೇಕು. ಸೊ ಈ ವಾಯು ಪ್ಲೇಸ್ ಎ ಬಿಗರ್ ರೋಲ್. ಸೊ ಹೀಗೆ ಕಣ್ಣು, ಬಾಯಿ, ಮೂಗು, ಈ ಮೂರಿನಿಂದ ಭೋಗ, ಭೋಗ ಈ ಮೂರರಿಂದ ಆಗತ್ತೆ. ಅದಕ್ಕೆ ನೈವೇದ್ಯ ಮಾಡೋ ಕಾಲದಲ್ಲಿನೂ ಆ ಮಂತ್ರಗಳು ಹಾಗೆ ಇರತ್ತೆ. ದೇವರೇ ಅದೇ ಮಂತ್ರಯ ಅಂತ ಹೇಳುವಾಗಲೂ ಆ ಕಣ್ಣಿನಿಂದ ನೀನು ನೋಡು ಹೊಸ್ತ ಪಶ್ಯ, ಆ ನೈವೇದ್ಯವನ್ನ ನೀನು ಕಪಿಲಾತ್ಮಕ ದಿವ್ಯ ಚಕ್ಷು ಇಂದ್ರಿಯಂತ ನೋಡು. ಅದು ಒಂದೊಂದಕ್ಕೆ ಖಂಡ ಖಂಡ ರೂಪವು ಬಳಸಿ ಅನ್ನಾದ ಅಂತ ಬಂದಾಗ ಮುಖ್ಯವಾಗಿ ಇದನ್ನ ಇಟ್ಟು ಗುಪ್ತು ಒಳಗೆ ಅಂತ ಎರಡು ರೂಪಗಳನ್ನ ಇಟ್ಟುಕೊಂಡು ಮುಖ್ಯವಾಗಿ ಇಟ್ಕೊಂಡು ಖಂಡ ಖಂಡವಾಗಿ ನಾವು ಬಳಸಿದಾಗ ಮೂರು ಅಂತ ಬಳಸಿದಾಗ ಕಣ್ಣಿನಿಂದ ಕಪಿಲ ರೂಪದಿಂದ ನೀ ನೈವೇದ್ಯವನ್ನ ನೋಡು, ಆಮೇಲೆ ನೋಟ, ಆಮೇಲೆ ಮೂಗಿನಿಂದ ಮೂಸೋದು, ಆ ಒಂದು ನರಸಿಂಹ ರೂಪನಿಂದ ನಿನ್ನ ದಿವ್ಯ ಗ್ರಾಣೇಂದ್ರಿಯಿಂದ ಅದನ್ನ ಆಸ್ವಾದನೆ ಮಾಡು. ಮೂಗಿನಿಂದ ಮೂಸೋದು ಅದನ್ನ ನೀನು ಮಾಡು. ಬಾಯಿಯಿಂದ ಬಾಯಿಯಿಂದ ಎರಡು ಕೆಲಸಗಳು ಆಗುತ್ತೆ, ಬಾಯಿಯಿಂದ ಮಾತು ಆಗುತ್ತೆ, ಬಾಯಿಂದ ಕೇಳೋದು ಇದು ಹಾಕ್ರಿ ಅದು ಕೇಳ್ತೀವಲ್ಲ, ಬಾಯಿಯಿಂದ ಮಾಡುವಂತ ಕೆಲಸಗಳು ಬಾಯಿಂದಲೇ ತಾನೆ ಎಲ್ಲ ಆಗುತ್ತೆ, ಹೋಲ್ ಬಾಯಿಯು ಬರುತ್ತೆ, ಆಮೇಲೆ ನಾಲಿಗೆನು ಬರುತ್ತೆ. ಸೊ ಹೀಗೆ ಅದು ಬಾಯಿಯನ್ನ ಎರಡು ರೀತಿಯಿಂದನು ಅದು ಸಂಪ್ರದಾಯ ಪ್ರಕಾರ ಅದನ್ನ ಇಟ್ಟುಕೊಂಡ. ಸರ್ ಟೋಟಲಿ ಈ ಮೂರು ಖಂಡ ರೂಪಗಳನ್ನ ಇಟ್ಟುಕೊಂಡು ಮುಖ್ಯವಾಗಿ ಅಖಂಡ ರೂಪವಾಗಿ ಈ ಎರಡು ರೂಪಗಳನ್ನ ನಾವು ತರ್ತೀವಿ. ಯಾವುದು ಸಂಕರ್ಷಣ ಪ್ರದ್ಯುಮ್ನ, ಇದು ಅನ್ನಾದ ರೂಪ ಅಂತ ಆಗತ್ತೆ. ಸೊ ದೇವರು ಇಡೀ ದೇವರನ್ನ ಚಿಂತನೆ ಹೇಗೆ ಊಟ ಮಾಡೋವಾಗತ್ತೆ, ನಮ್ಮ ಬಾಯಿಯಲ್ಲಿ ಅವನ ಬಾಯಿ, ಗಾಯತ್ರಿಯ ಭಾಷೆಯಲ್ಲಿ ಆಚರಿಸುತ್ತಾರೆ. ನಮ್ಮ ಬಾಯಿಯಲ್ಲಿ ದೇವರ ಬಾಯಿ ಇದೆ, ನಾವು ತಾನೆ ಊಟ ಮಾಡ್ತೀವಿ. ಈ ಬಾಯಲ್ಲಿ ದೇವರು ಬಾಯಿ ಇಟ್ಟು ಆ ಕೆಲಸವನ್ನ ಮಾಡ್ತಾನೆ, ಆಟೋಮ್ಯಾಟಿಕ್ ಆಗಿ ಆಗತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಏನಾದ್ರು ಒಂದು ನಮ್ಗೆ ರೋಗ ರುಜಿನ ಬಂದಾಗ ಅವಾಗ ಗೊತ್ತಾಗತ್ತೆ ನಾವು ಮಾಡೋದಿಲ್ಲ ಅಂತ. ಮೂಗಿನಿಂದ ಹಾಗೆ, ಕಣ್ಣಿನಿಂದ ಹಾಗೆ. ಸೊ ಇದನ್ನ ನೈವೇದ್ಯ ಕಾಲದಲ್ಲಿ ಹೇಳೋದು ಮಾತ್ರ ಇಲ್ಲ, ನಾವು ಊಟ ಮಾಡುವಾಗ ಚಿಂತನೆ ಮಾಡಬೇಕು. ಇನ್ನೊಬ್ರ ಮನೆಗೆ ನಮ್ಗೆ ಆಹ್ವಾನ ಮಾಡಿ ಕರೆದಾಗ ಅಲ್ಲಿನೂ ಈ ನೆನಪಿನಿಂದ ಊಟ ಮಾಡಕ್ ಅದಕ್ಕೆ ಊಟ ಮಾಡುವಾಗ ಮೌನದಲ್ಲಿ ಇರುವಂತ ಮಾತಾಡ್ತಾ ಇದ್ರೆ ಇದು ಗೊತ್ತಾಗೋದಿಲ್ಲ, ಮರ್ತು ಬಿಡ್ತೀವಿ ನಾವು. ಸೊ ಅದಕ್ಕೆ ಸ್ವಲ್ಪ ಮೌನದಿಂದ ಊಟ ಮಾಡೋದು ಅಂತ. ಸೊ ಇದು ಅನ್ನಾದ ಅಂಬೋ ರೂಪಕ್ಕೆ ಇದಾಗತ್ತೆ. ಅನ್ನಾದ ಅನ್ನ ಅನ್ನಾದ ಅಂಬೋ ಇದಕ್ಕೆ ಯಾರು ಬಂದ ಅನ್ನಾದ ರೂಪದಿಂದ ಇದಕ್ಕೆ ನಾವು ಏನ್ ಹೇಳಿದ್ವಿ ಭೋಕ್ತೃ ಒಳಗೆ ಅಂದ್ರೆ ಪ್ರದ್ಯುಮ್ನ ಸಂಕರ್ಷಣ ಅಂತ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಮೂಲತಃ ಅನ್ನಾದ ಎಲ್ಲವನ್ನೂ ಊಟ ಮಾಡುವನು ಪ್ರದ್ಯುಮ್ನ, ಯಾಕೆಂದ್ರೆ ಜ್ಯೋತಿ ರೂಪದಿಂದ ಅವನೇ ಎಲ್ಲವೂ ಜಟಾಗ್ನೆಯಲ್ಲಿ ಜ್ಯೋತಿ ರೂಪದಿಂದ ಆಗತ್ತೆ. ಸೊ ಮೇನ್ ಆಗ್ತದೆ ಪ್ರದ್ಯುಮ್ನ ಆಗುತ್ತೆ. ಪ್ರದ್ಯುಮ್ನ ಎಲ್ಲ ರೂಪ ಎಲ್ಲ ಕಡೆನೆ ಇರುತ್ತೆ, ಮುಖ್ಯವಾಗಿ ಇಲ್ಲಿ ಒಂದು ಅಖಂಡ ರೂಪವಾದ ಪ್ರದ್ಯುಮ್ನನ್ನ ಅನ್ನಾದ ಎಂಬೋ ರೂಪದಿಂದ ಕೊಟ್ಟಿದ್ದಾರೆ. ಇದು ಅನ್ನಾದ ಆದ ಮೇಲೆ ಅನ್ನಮಯ ಅನ್ನದ ಅನ್ನಾದ ಅನ್ನಮಯ ಅನ್ನಮಯ ಅಂದ್ರೆ ಇದು ನಮ್ಗೆ ಬಂದಿದೆ ಭೋಜನ ಸಂಧಿಯಲ್ಲಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇದು ಎಲ್ಲ ಮಯ ಅನ್ನದಲ್ಲಿ ಬಂದ ಅನ್ನಮಯ ಅಂತ ಬಂದಿದೆ ಪದ್ಯ ನಮ್ಗೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಆ ಎರಡು ಪದ್ಯಗಳಲ್ಲಿ ಅದು ಟೋಟಲ್ ಮಾಡಿ ಕೊಡ್ತಾರೆ. ಅನ್ನಮಯ ಎಷ್ಟು ರೂಪಗಳಿಂದ ದೇವರು ಮಾಡ್ತಾನೆ, ಆಮೇಲೆ ಅನ್ನಮಯ ರೂಪಗಳು ಕೊಟ್ಟಿದ್ದಾರೆ ನಮ್ದು ಟೋಟಲ್ ಮಾಡಿ ಆ ಒಂದು 16th ಪದ್ಯದಲ್ಲಿ ಎಲ್ಲ ರೂಪಗಳು ಕೊಟ್ಟಿದ್ದಾರೆ. 585,400 ರೂಪಗಳು ಕೊಟ್ಟಿದ್ದಾರಲ್ಲ, ಅಲ್ಲಿ ಮಯ ಅನ್ನಮಯ ಅನ್ನಮಯ ಅಂತ ಬಂದಿದೆ. ಅನ್ನಮಯ ನೆಕ್ಸ್ಟ್ ಬಂದು 17 ಪದ್ಯದಲ್ಲಿ ಅನ್ನ ಪ್ರಾಣ ಅಂತಾನು ಬಂದಿದೆ. ಅಲ್ಲಿ ಜಸ್ಟ್ ನಾವು ಅಲ್ಲಿ ಒಂದು ಹಿಂಟ್ ಮಾಡಿ ಬಿಟ್ರು ದಾಸರು, ಅಲ್ಲಿನೂ ಅಲ್ಲಿನೂ ವಿವರಣೆ ಸ್ವಲ್ಪ ಬಂದಿದೆ. ಬಟ್ ಇಲ್ಲಿ ಪೂರ್ತಿಯಾಗಿ ಅನ್ನಮಯ ಅಂದ್ರೆ ಸ್ವಯಂ ಅನ್ನಮಯ ಅಂದ್ರೆ ಏನು? ಅನ್ನಮಯ ಅಂದ್ರೆ ನಮ್ಮ ಏನು ಊಟ ಮಾಡ್ತೀವೋ ಭೋಗ್ಯ ವಸ್ತು ಏನಿದೆಯೋ ಅದ ಆ ವಸ್ತುವಿನೊಳಗೆ ಒಂದು ಅಗಳು ಅನ್ನ ತಗೊಳ್ಳಿ. ಆ ಅಗಳು ಅನ್ನದಲ್ಲಿ ಅದೇ ಎಷ್ಟು ಪರಿಮಾಣ ಇದೆಯೋ ಅದಕ್ಕೆ ಅಷ್ಟು ಪರಿಮಾಣ ಪೂರ್ತಿ ಅದಕ್ಕೆ ಹೇಳ್ತಾರೆ ಅನ್ನಂ ಬ್ರಹ್ಮೇತಿ ವಿಜಾನಾಥ್ ಅನ್ನ ಅನ್ನ ಬ್ರಹ್ಮ ಅಂತ ತೈತ್ರಿಯದಲ್ಲಿ ಬಂದಿದೆ ಅಂತ ನೋಡಿದೀವಿ. ಅಲ್ಲಿ ನಾವು ಕಾಂಟೆಕ್ಸ್ ನೋಡಿದ್ವಿ. ಸೊ ಇದು ಪೂರ್ತಿ ಆ ಅಗಳಲ್ಲಿ ಪೂರ್ತಿಯಾಗಿ ಅಖಂಡ ರೂಪದಲ್ಲಿನೂ ಇದ್ದ ಅಂತ ಈಗ ಅಖಂಡ ರೂಪದಲ್ಲಿನೂ ಇದ್ದಾನೆ. ಖಂಡ ರೂಪದಲ್ಲಿನೂ ದೇವರು ಅನ್ನಮಯ ಅಂಬೋ ರೂಪದಿಂದ ಅವನು ಇದ್ದಾನೆ. ಸೊ ಹೀಗೆ ಅನ್ನಮಯ ಅಂಬೋ ರೂಪದಲ್ಲಿ ಇರುವನು ಯಾರು ಅಂದ್ರೆ ಅನ್ನದ ಅಂತರ್ಗತನಾಗಿ ಅನ್ನದ ತದಾಕಾರ ರೂಪವಾಗಿ ವಾಸುದೇವ ಇದ್ದಾನೆ. ಮತ್ತು ನೆಕ್ಸ್ಟ್ ಬಂದು ಸ್ವಯಂ ಅನ್ನ ಅಂತ ಹೇಳ್ತಾರೆ. ಸ್ವಯಂ ಅನ್ನ ಅಂದ್ರೆ ಏನು? ಅಲ್ಲಿ ಬಂತಲ್ಲ ದೇವರು ಊಟ ಮಾಡ್ತಾನೆ, ಬೃಹತಿ ಸಹಸ್ರ ಅಂಬೋದು ಅವನ ಅನ್ನ ಅಂತ ನೋಡಿದ್ವಿ. ದೇವರು ಇಂದ್ರನಲ್ಲಿ ಬಂದು ಕೂತು ನನಗೆ ಅನ್ನ ಅದೇ ಇಷ್ಟವಾದ ಅನ್ನ ಅಂತ ಕೇಳ್ತಾರೆ. ಸೊ ಅನ್ನ ಅಂದ್ರೆ ಏನು? ಅನ್ನ ಅಂದ್ರೆ ಆ ಸ್ವಯಂ ಅನ್ನ ಅಂತ ಕೊಟ್ಟಿದ್ದ. ಸ್ವಯಂ ಅನ್ನ ಏನು ಅಂದ್ರೆ ನಾವು ಇಷ್ಟು ತನಕ ನೋಡ್ತಾ ಬಂದ್ರೆ ಸ್ವಾಕ್ಷರಸ ಸ್ವಾಕ್ಷರಸ ಅಂತ ಒಂದೊಂದು ಕಡೆನು ಅವನದ್ದೇ ಆದ ರೂಪಗಳು ಅಂತ ನೋಡಿದಿಲ್ಲ. ಅದನ್ನೇ ಸ್ವಯಂ ಅನ್ನ ಅಂತ ದೇವರು ಊಟ ಮಾಡುವ ಅನ್ನ ಯಾವುದು ಅಂದ್ರೆ ತನ್ನದೇ ಆದ ರೂಪ, ತನ್ನದೇ ಆದ ರೂಪವನ್ನ ಅವನು ಊಟ ಮಾಡ್ತಾನೆ. ಇದು ಸಂಕರ್ಷಣ. ಈ ಸಂಕರ್ಷಣ ರೂಪ ಅವನದ್ದೇ ಆದ ಸ್ವಾಕ್ಯ ರೂಪವನ್ನ ಅವನು ಸ್ವೀಕಾರ ಮಾಡ್ತಾನೆ. ಇನ್ನು ಇದು ಒಂದು ಸಂಕಷ್ಟ ರೂಪಕ್ಕೆ ಅನ್ನ ಅಂಬೋದಕ್ಕೆ ಇನ್ನೊಂದು ಅರ್ಥವು ಹೇಳ್ತಾರ. ಅನ್ನ ಅಂದ್ರೆ ಅತೀತಿ ಅನ್ನ ಅಂತ ಹೇಳಿ ಸ್ವಯಂ ಅನ್ನ ಅಂದ್ರೆ ಅನ್ನನಾಮಕನಾಗಿ ಇದ್ದು ಇಡೀ ಜಗತ್ತನ್ನ ಭಕ್ಷಿಸುತ್ತಾನೆ. ಕೊನೆಯಲ್ಲಿ ಇಲ್ಲಿ ಹೇಳೋದು ಭಕ್ತಿ ಹೇಳೋದು ಅನ್ನಾದ ಅಂದ್ರೆ ಈ ಸಂಸಾರದಲ್ಲಿ ಹೇಳಿರುವಂತ ಆ ರೂಪವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ವಯಂ ಅನ್ನ ಅಂತ ಬಂದಾಗ ಎಲ್ಲ ಜಗತ್ತನ್ನ ಭಕ್ಷಿಸುವನು, ಅಥವಾ ಅನ್ನ ಅಂಬೋ ಹೆಸರಿಂದ ಸ್ವಾಕ್ಷರಸ ಅಂತ ಹೇಳ್ತದೆ, ಆ ರೂಪದಿಂದ ಇರುವನು ಅಂತ ಸ್ವಯಂ ಅನ್ನ. ಆಮೇಲೆ ಅನ್ನ ಕಲ್ಪಕ ಅಂಬುದು ಐದನೇದು, ಇದು ನಾರಾಯಣ ರೂಪ. ಅನ್ನ ಕಲ್ಪಕ ಅಂತ ಯಾವ್ದಕ್ಕೆ ಬರುತ್ತೆ ಅಂದ್ರೆ ಬ್ರಹ್ಮ ಮುಂತಾದ ದೇವತೆಗಳು ಎಲ್ಲರ ಮೂಲಕವಾಗಿ ಅವನು ಅನ್ನ ಪದಾರ್ಥಗಳನ್ನು ಏನೇನು ಅನ್ನವನ್ನ ಹೇಗೆ ಹೇಗೆ ಕಲ್ಪನೆ ಮಾಡಿದ್ರು ಅನ್ನ ಅಂದ್ರೆ ನಮ್ಗೆ ಮಾತ್ರ ಇಲ್ಲ ಎಲ್ಲರಿಗೂ ಕೊಡುವಂತ ಅನ್ನವನ್ನ ಹೇಗೆ ಯಾಕೆ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾನೆ ಅವನು. ಆ ರೂಪವನ್ನ ನಾರಾಯಣ ರೂಪ ಅಂತ. ಹೀಗೆ ಐದು ರೂಪಗಳಿಂದ ಅವನು ಇದ್ದಾನೆ, ಭಗವಂತ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಾವು ಮುಂದೆ ಕಂಟಿನ್ಯೂ ಮಾಡೋಣ ಅಂಬಲ್ಲಿ ಕೃಷ್ಣಾರ್ಪಣ ಮತ್ತು